अयग्रीवं चिदानन्द विग्रहं तदनुग्रहं दशग्रीवच्छिदं शापान् मणिग्रीव विमोचन स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसान्वसे उत्तुङ्गवात्तरङ्गाय मध्वदुग्धाभये नमः। गुरुमकुलगुणज्ञं सद्गुणैकाभिवास क्षमदमपरिनिष्ठं सत्त्वनिष्ठं वरिष्ठं सकलसुदनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितान्तलीलागोपालपालितां विद्यापयोनिधीं वन्दे ब्रह्मविद्यागुरुन् नमः। ब्रह्मचर्यहरिप्रीतिद्विविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्वारारयासक्तमानसां विश्वप्रियगुरुन् वन्दे मन्त्रोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवधो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देत्यभीष्टदम्। अज्ञानतिमिरच्छेदं बुद्धिसम्पत्तदायकं विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरिः ॐ। ॐ जन्माद्यस्य यतोऽन्नजादितरदश्चार्थेष्वभिघ्नस्वराट् तेने ब्रह्महृदायादिकवये मुख्यन्द्रियं सूरयः तेजो वारिमृदान्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। श्रीगुरुभ्यो नमः। हरिः ॐ। ಕೃಷ್ಣನ ಚರಿತ್ರೆಯನ್ನ ತಿಳಿಸಿಕೊಡಿ ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ದೈತ್ಯರೆಲ್ಲರೂ ಕೂಡ ಭೂಮಿಯ ಮೇಲೆ ರಾಜರಾಗಿ ಬರ್ತಾ ಇದ್ದಾರೆ, ರಾಜರಾಗಿ ಹುಟ್ಟಿ ಬರ್ತಾ ಇದ್ದಾರೆ, ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಭೂದೇವಿಗೆ ಭಾರವಾಯಿತು ಈ ದೈತ್ಯರೆಲ್ಲ ತನ್ನ ಮೇಲಿರೋದು. ಹಾಗೆ ಹೇಳ್ತಾರೆ ರಾಜರಾಜರು, ಭೂಮಿ ಬೆಟ್ಟಗಳನ್ನೇ ಹೊತ್ತಿರ್ತಾಳೆ, ಎಲ್ಲವನ್ನ ಹೊತ್ತಿರ್ತಾಳೆ, ಜುಜುಬಿ ರಾಜರೆಷ್ಟು ಭಾರ ಅಂದ್ರೆ ಇಷ್ಟು, ಆ ಭಾರ ಹೇಗೆ ಎಂಬುದನ್ನು ವರ್ಣನೆ ಮಾಡುತ್ತಾರೆ. ಮನೆಯಲ್ಲಿ ಹೆಣ್ಣುಮಕ್ಕಳು ಇರ್ತಾರೆ, ಅವರಿಗೆ ಎಷ್ಟು ಜನಕ್ಕೆ ಬೇಕಾದ್ರೆ ಅಡಿಗೆ ಮಾಡುತ್ತಾರೆ. ಪಾಪ ಅವರು ಬಂದ್ರು ಕಷ್ಟಪಟ್ಟರು ಮಾಡಿ ಅಡಿಗೆ ಮಾಡಿ ಹಾಕ್ತಾರೆ. ಆದರೆ ಗಂಡನನ್ನೇ ಬೈಯೋರು ಬಂದ್ರೆ, ಗಂಡನನ್ನೇ ಬೈಯೋರು ಬಂದ್ರೆ ಅವ್ರು ಒಬ್ಬರು ಇದ್ರು ಸರಿ, ಯಾವಾಗ ಹೋಗ್ತಾರಾ ಯಾವಾಗ ಹೋಗ್ತಾರಾ ಯಾವಾಗ ಹೋಗ್ತಾರಾ ಅಂತ ನೋಡ್ತಾನೆ ಇರ್ತಾರೆ. ತುಂಬಾ ಕೇಳಿದರೆ ಇಷ್ಟು ಜನಕ್ಕೆ ಅಡಿಗೆ ಮಾಡ್ತಾ ಇದ್ಯಾ, ಆ ಒಬ್ಬ ಜಾಸ್ತಿ ಆದನ? ಹಾ ಜಾಸ್ತಿಯೇ, ಯಾಕೆಂದ್ರೆ ಅವನ ಸ್ವಭಾವ ತಡೀಲಿಕ್ಕಾಗಲ್ಲ. ಹಾಗೆ ದೈತ್ಯರೆಲ್ಲರೂ ಬಂದು ಶ್ರೀಹರಿಯನ್ನೇ ದ್ವೇಷ ಮಾಡ್ತಾ ಇರುವಾಗ ತಡೆಯಲಾರದೆ ಹೋದ್ರು. ಅದು ಭೂಮಿಯ ಭಾರ ಅಂದ್ರೆ, ಇರೋದಿದ್ರೆ ಜುಜುಬಿ ಎಷ್ಟಿರ್ತಾರ ಅವ್ರ ಭಾರ ಎಷ್ಟು ಅಂತ. ಭೂದೇವಿ ತಾನು ಗೋರೂಪದಲ್ಲಿ ಭಗವಂತನ ಹತ್ರ ಹೋಗ್ತಾ ಇದ್ದಾಳೆ, ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ ಮಾಡಿ ಅವರನ್ನು ಮುಂದಿಟ್ಟುಕೊಂಡು ಭೂಮಿಯನ್ನೇ ಗೋರೂಪದಲ್ಲಿ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಗೋರೂಪದಿಂದ ಹೋದ್ಲಾಕೆ ಅಂದರೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ಲಂತೆ. ಅಂದರೆ ನೀನು ಬರಬೇಕು, ಗೋಪಾಲಕನಾಗಿ ಬರಬೇಕು, ಗೋವುಗಳ ಲಕ್ಷಣ ಮಾಡಬೇಕು. ಗೋ ಅಂದ್ರೆ ಭೂಮಿ, ಗೋವು ಅಂದ್ರೆ ಆಕಳು, ಗೋವು ಅಂದ್ರೆ ಧರ್ಮ, ಗೋವು ಅಂತ ಹೇಳಿದರೆ ವಿಶೇಷವಾಗಿರುವ ವೇದಗಳು ಶಾಸ್ತ್ರ ಎಲ್ಲವನ್ನ ಹಾಳು ಮಾಡುತ್ತಾ ಇದ್ದಾರೆ ಇವರು, ಅದನ್ನ ರಕ್ಷಣೆ ಮಾಡು ಅಂತ ಕೇಳಲಿಕ್ಕಾಗಿ ಆಕೆ ಗೋ ರೂಪದಲ್ಲಿ ಹೋಗ್ತಾ ಇದ್ದಾಳೆ. ಭಗವಂತ ಅನುಗ್ರಹ ಮಾಡಿದ, ನಾನು ಬರ್ತೇನೆ, ಯಾರು ಹೆದರಬೇಡಿ, ನೀವೆಲ್ಲರೂ ಕೂಡ ದೇವತೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಜನಿಸಿ ಬನ್ನಿ ಅಂತ ಹೇಳಿದಾಗ ಬ್ರಹ್ಮದೇವರ ಮಾತಿನ ಪ್ರಕಾರ ಎಲ್ಲಾ ದೇವತೆಗಳು ಆಯಾ ವಂಶಗಳಲ್ಲಿ ಹುಟ್ಟಿ ಬಂದರು. ಇತ್ತ ಕಂಸ ಸೋದರಿಯಾಗಿರ್ತಕ್ಕಂಥ ದೇವಕಿಯ ಮದುವೆ ವಸುದೇವನ ಜೊತೆಗೆ ಮಾಡಿ ಕರಕೊಂಡು ಬರುವಾಗ ಆಕಾಶವಾಣಿ ಆಯಿತು, ಹೇ ಕಂಸ, ಯಾರನ್ನ ಕರ್ಕೊಂಡು ಬರ್ತಾ ಇದೆಯೋ ಸಂತೋಷವಾಗಿ ಅವಳ ಎಂಟನೆಯ ಮಗ ನಿನ್ನ ಕೊಂದು ಬಿಡ್ತಾನೆ, ಎಂಟನೆಯ ಗರ್ಭ. ಆಗ ತುಂಬಾ ಹೆದರಿದ, ಇವಳಿದ್ರೆ ತಾನೇ ಮಗ ಆಗೋದು, ಅದಕ್ಕೆ ಇವಳನ್ನೇ ಕೊಂದು ಬಿಟ್ರೆ ಆಯಿತು ಅಂತ ಅವಳ ಮೇಲೆ ಖಡ್ಗ ಎತ್ತಿದ. ಅವಾಗ ವಸುದೇವ ಹೇಳ್ತಾನೆ, ನೀನು ಹೆದರಬೇಡ, ನಿನಗೆ ಮಕ್ಕಳು ತಾನೇ ಕಂಟಕ, ಅವರನ್ನು ಕೊಡುತ್ತೇನೆ, ಇವಳನ್ನ ಬಿಡು. ವಸುದೇವನ ಮಾತು ನಂಬಿದ, ಸೆರೆಯಲ್ಲಿಟ್ಟ, ಮೊದಲನೇ ಕೂಸನ್ನ ವಸುದೇವ ಕೊಟ್ಟ, ಸಂತೋಷ ಪಟ್ಟ. ಯಾರು? ಕಂಸ. ಆನಂದಪಟ್ಟು ಹೇಳ್ತಾನೆ, ನೀನು ಮಾತು ನಿಲ್ಲಿಸಿಕೊಂಡಿದೀಯ, ಅದರಿಂದ ನನಗೆ ಈ ಮಗು ಬೇಡ, ನೀವು ಚೆನ್ನಾಗಿರಿ, ನನಗೆ ಎಂಟನೇ ಮಗುವನ್ನ ಕೊಟ್ಟರೆ ಸಾಕು. ಓಡಿ ಬಂದರು ನಾರದರು. ಹೇ ಕಂಸ, ಏನು ಮಾಡ್ತಾ ಇದೀಯ, ಇವರೆಲ್ಲ ದೇವತೆಗಳು, ಬಿಡಬೇಡ ಅಂತ ಹೇಳಿದಾಗ ಮತ್ತ ಆ ಮಗುವನ್ನ ಕೊಂದ. ಯಾಕೆ ಅಂದರೆ ಹಿಂದೆ ಕಾಲನೇಮಿಯ ಮಕ್ಕಳು ಆರು ಜನ, ಅವರ ಹೆಸರು ಷಡ್ಗರ್ಭರು ಅಂತ, ಅವರು ಹಿರಣ್ಯಕಶಿಪುವಿನ ಕಾಲದವರು. ಅವರೇನು ಮಾಡಿದರು, ಬ್ರಹ್ಮದೇವರ ತಪಸ್ಸು ಮಾಡಿ ವರವನ್ನು ಪಡೆದು ಬಂದರು, ಸಾವಿಲ್ಲದ ವರ. ಅವಾಗ ಹಿರಣ್ಯಕಶಿಪು ಕೇಳಿದ, ನಾನೇ ದೇವರು, ನನ್ನ ಬಿಟ್ಟು ಬ್ರಹ್ಮದೇವರ ಹತ್ರ ಹೋಗಿದ್ದೀರಾ, ಅದಕ್ಕೆ ನಿಮಗೆ ಶಾಪ ಕೊಡ್ತಾ ಇದ್ದೇನೆ, ನಿಮಗೆ ಸಾವಿಲ್ಲದ ವರ ಪಡೆದು ಬಂದಿದ್ದೀರಲ್ಲ, ಸಾವಿಲ್ಲದೆ ಇರಬೇಕಲ್ಲ ನಿಮಗೆ, ನಿಮ್ಮಪ್ಪನೇ ನಿಮ್ಮನ್ನ ಕೊಲ್ಲಲಿ ಅಂತ ಶಾಪ ಕೊಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ಆ ಶಾಪಕ್ಕೆ ಸುಕ್ತಾದವರನ್ನ, ಅಂದರೆ ಒಂದು ಕಡೆ ಬ್ರಹ್ಮದೇವರವರು ಸತ್ಯ ಮಾಡಬೇಕು, ಅವರಿಗೆ ಸಾವಿಲ್ಲದೆ ಮಾಡಬೇಕು, ಇನ್ನೊಂದು ಕಡೆ ಅವರಿಗೆ ಸಾವು ತರಬೇಕು ಜಯನ ಶಾಪದಿಂದಾಗಿ. ಹಿರಣ್ಯಕಶಿಪುವಿನೊಳಗೆ ಜಯ ಇದ್ದಾನೆ, ಅವನ ಶಾಪದಿಂದಾಗಿ ಅವನಿಗೆ ಮರಣ ಬರಬೇಕು. ಅದಕ್ಕಾಗಿ ಆರು ಜನ ಆಗಿನ ಕಾಲದವರನ್ನ ಹಾಗೆ ಇಟ್ಟು ಅವರನ್ನ ದೇವಕೀ ದೇವಿಯ ಗರ್ಭದಲ್ಲಿ ತಂದು, ಕಂಸ ಆ ಕಾಲನೆಮಿಯೇ ಬಂದಿದ್ದ, ಅವನಿಂದ ಕೊಲ್ಲಿಸಿದ್ರೆ ಕೆಲಸ ಆಗುತ್ತೆ ಅಂತ ಈ ತರ ಮಾಡಿದ್ರು. ಆರು ಜನನ ಕೊಂದ ಮೇಲೆ ಏಳನೆಯವ ರಾಮ, ಆರು ಜನ ಮಕ್ಕಳನ್ನು ಕಳಕೊಂಡು ಒದ್ದಾಡುವ ತಾಯಿಗೆ ಸಂತೋಷ ಕೊಟ್ಟ ಉಳಿದು, ಅದಕ್ಕೆ ರಾಮ ಅಂತ ಹೆಸರಿಟ್ರು. ನೋಡಿ ಜಗತ್ತಿನಲ್ಲಿ ವಿಚಿತ್ರವಾದ ಘಟನೆ, ಒಂದು ಕೂಸು ಇಬ್ಬರ ತಾಯಂದಿರ ಹೊಟ್ಟೆಯಲ್ಲಿ ಬೆಳೆದದ್ದು, ಅರ್ಧ ಕಾಲ ದೇವಕೀ ದೇವಿಯ ಗರ್ಭದಲ್ಲಿ, ಅರ್ಧ ಕಾಲ ಆ ಮಗುವನ್ನು ತಂದು ರೋಹಿಣಿಯ ಗರ್ಭದಲ್ಲಿಟ್ಟರೆ ಮತ್ತು ಅಲ್ಲಿಂದ ಬಂದ ಬಲರಾಮ. ಒಬ್ಬರು ಹಡೆದು ಒಬ್ಬರು ಬೆಳೆಸಿದರೆ ಅದು ಆಶ್ಚರ್ಯವಿಲ್ಲ, ಇಬ್ಬರು ಸೇರಿ ಒಬ್ಬರು ಅರ್ಧ ಕಾಲ ಇನ್ನೊಬ್ಬರು ಅರ್ಧ ಕಾಲ ಹೊತ್ತು ಹಡೆದದ್ದು. ನಂತರ ಕೃಷ್ಣ ಬರ್ತಾ ಇದ್ದಾನೆ, ಅಷ್ಟಮಿ ರಾತ್ರಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ, ಶಂಖ ಚಕ್ರ ಕಥಾಪದ್ಮಗಳನ್ನು ಧಾರಣೆ ಮಾಡಿಕೊಂಡು ಧಾರಣ ಪ್ರಾದುರ್ಭೂತನಾಗ್ತಾ ಇದ್ದಾನೆ, ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡು. ಅಂಥ ಸ್ವಾಮಿ ಚಿಕ್ಕ ಮಗುವ ಮಗುವಂತೆ ಮಲಗಿದ, ನನ್ನನ್ನ ಕರೆದುಕೊಂಡು ಹೋಗಿ ಯಶೋಧಾದೇವಿಯ ಮಡಿಲಲ್ಲಿ ಮಲಗಿಸಿ ಹಾಗೂ ಮಗುವನ್ನ ಕರಕೊಂಡು ಬನ್ನಿ. ದೇವಕೀ ದೇವಿ ನಮಸ್ಕಾರ ಮಾಡುತ್ತಾ ಇದ್ದಾಳೆ, ವಸುದೇವ ನಮಸ್ಕಾರ ಮಾಡುತ್ತಾ ಇದ್ದಾನೆ. ದೇವರ ಮಾತಿನ ಪ್ರಕಾರ ಭಗವಂತನನ್ನು ತಲೆಗೆ ಹೊತ್ತುಕೊಂಡ ಕೂಡಲೇ ಆತನ ಸಂಕೋಲ ಎಲ್ಲ ಬಿಟ್ಟು ಹೋಯಿತು, ಬಾಗಿಲು ತಾನಾಗಿ ತೆಗೆಯಿತು, ಸುತ್ತಿರುವ ದೈತ್ಯರೆಲ್ಲ ತಾನಾಗಿ ಮಲಗಿಬಿಟ್ರು ಹೊರಟ. ಅದು ಹೇಳ್ತಾರೆ, ದೇವರನ್ನ ಯಾರು ತಲೆಗೆ ಹೊತ್ತುಕೊಳ್ತಾರೆ ಅಂದರೆ ತಲೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ, ಅವರ ಸಂಸಾರದ ಸಂಕೋಲೆ ಬಿಡುಗಡೆ ಆಗುತ್ತೆ. ಅಷ್ಟೇ ಅಲ್ಲ, ಅವರ ನಾನಾ ಒಳಗಿನ ದ್ವಾರಗಳು ತೆಗೆದುಕೊಳ್ಳುತ್ತೆ. ಒಳಗೆ ತತ್ವಾಭಿಮಾನಿ ದೈತ್ಯರೆಲ್ಲ ಮಲಗಿ ಬಿಡುತ್ತಾರೆ, ಕೃಷ್ಣನ ಕರಕೊಂಡು ಜೀವನ ಓಟ ಸರಿಯಾಗುತ್ತೆ. ಹೋಗುವಾಗ ಕತ್ತಲು, ಅವಾಗ ಶೇಷದೇವರು ಬಂದರು, ಛತ್ರ ಹಿಡಿದರು, ಮಳೆ ಬೀಳ್ತಾ ಇದೆ, ಫಣವನ್ನೇ ಛತ್ರವಾಗಿ ಹಿಡಿದರು. ಫಣದ ಮೇಲೆ ಒಳ್ಳೆ ಒಳ್ಳೆ ಮಾಣಿಕ್ಯಗಳು ರತ್ನಗಳಿದ್ದವು, ಆ ಮಣಿಗಳಿಂದ ಒಳ್ಳೆ ಪ್ರಕಾಶ ಬರ್ತಾ ಇತ್ತು. ಹಾಗೇ ಹೊರಟರು. ಜೀವನಿಗೂ ಅಷ್ಟೇ, ತಾನು ಭಗವಂತನ ಚಿಂತನೆ ಮಾಡುತ್ತಾ ಹೊರಟರೆ ನಿಶ್ಚಯ ಜ್ಞಾನ ಕೊಡುವ ಶೇಷ ದೇವರು ತಮ್ಮ ಜ್ಞಾನದ ಬೆಳಕಿನಲ್ಲಿ ಜೀವನನ್ನು ಕರ್ಕೊಂಡು ಹೋಗ್ತಾರೆ. ಅಂಥ ಜೀವನಿಗೆ ಸಂಸಾರ ಮೊಳಕಾಲಿಗೆ ಬರುತ್ತೆ ಅಂತ ತೋರಿಕೊಟ್ಟದ್ದೇ ಯಮುನೆ. ಯಮುನೆ ಮೊಳಕಾಲಿಗೆ ಬಂದು ಈಚೆ ಬಂದು ಹಡದಂತ, ಯಶೋಧಾದೇವಿ ಹಡದಂತ ಮಗು ಯಾವುದು? ನಿದ್ದೆ. ಆಕೆ ಹಡದದ್ದು ನಿದ್ರಾದೇವಿಯನ್ನೇ, ಅದಕ್ಕೆ ಹಡದ ತಾಯಿಗೆ ನೆನಪಿಲ್ಲ, ಹಡದದ್ದು ಮಲಗಿದ್ದಾಳೆ, ಸುತ್ತಿದ್ದವರು ಮಲಗಿದ್ದಾರೆ. ಬಂದು ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ದೇವರನ್ನ ಬಿಟ್ಟು ಲಕ್ಷ್ಮಿಯನ್ನು ಮಾತ್ರ ಕರ್ಕೊಂಡ್ರೆ ಸಂಕೋಲೆ ಖಚಿತ. ದುಡ್ಡು ಮಾತ್ರ ಎಣಿಸಿದರೆ, ದೇವರ ಚಿಂತನೆ ಮಾಡದಿದ್ರೆ ಸಂಕೋಲೆ ಖಚಿತ. ಸರಿ, ಬಂದ ಕೂಡಲೇ ಕಂಸ ಕೂಸನ್ನ ಕೊಲ್ಲಲಿಕ್ಕೆ ನೋಡಿದ, ಕೂಸು ಕೈಯಿಂದೇ ಹಾರಿ ಹೋಯಿತು, ಕೈಯಿಂದ ಜಾರಿ ಹೋದ ಕೂಸದು, ಅದಕ್ಕೆ ಕುಂಜಾರು ಗಿರಿ ದುರ್ಗ ಆಯಿತು. ನಂತರ ದುರ್ಗಾದೇವಿ ಹೇಳ್ತಾ ಇದ್ದಾಳೆ, ನಿನ್ನ ಸಾವು ಬೇರೆ ಕಡೆ ಬೆಳೆಯುತ್ತಾ ಇದೆ. ತನ್ನ ಸಾವನ್ನ ಕೊಲ್ಲಲಿಕ್ಕಾಗಿ ತುಂಬಾ ಜನ ಕಳಿಸಿದ, ಪೂತನ ಎಲ್ಲರನ್ನ ಕಳಿಸ್ತಾ ಇದ್ದಾನೆ. ಇತ್ತ ಕೃಷ್ಣ ಗೋಕುಲಕ್ಕೆ ಬಂದ, ನಾಮಕರಣ ಮಾಡುತ್ತಾ ಇದ್ದಾರೆ, ಬಲರಾಮ ಕೃಷ್ಣರು ಅಂತ ಗುಟ್ಟಾಗಿ ಗರ್ಗಾಚಾರ್ಯರು ನಾಮಕರಣ ಮಾಡುತ್ತಾ ಇದ್ದಾರೆ ಅಂತ ಕಾಲಕ್ಕೆ ಹೇಳುತ್ತಾರೆ. ನಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನ ತಿಳ್ಕೊಳ್ಳಿಕ್ಕೆ ಗುರುಗಳು ನಮಗೆ ಒಳಗೆ ದೇವರ ಹೆಸರನ್ನ ಗುಟ್ಟಾಗಿ ಇಡುತ್ತಾರಂತೆ, ಅದನ್ನ ಅಂಕಿತ ನಾಮ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಒಳಗಿರತಕ್ಕಂಥ ಆ ಕೃಷ್ಣ ಬೆಳೆದ, ಎಲ್ಲರಿಗೆ ಸಂತೋಷ ಕೊಡ್ತಾ ಇದ್ದಾನೆ. ಚೂರು ದೊಡ್ಡವನಾದ, ಗಲಾಟೆ ಚೂರು ನಮ್ಮ ಹುಡುಗರೇ ಮಾಡುತ್ತಾರೆ. ಕೃಷ್ಣ ಏನು ಬೇಕಾದವನಲ್ಲ, ಏನು ಬೇಕಾಗಿಲ್ಲ ಅವನಿಗೆ, ಗಲಾಟೆ ಶುರು ಮಾಡಿದ. ಎಲ್ಲರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಕದಿಯೋದು ಶುರು ಮಾಡಿದ. ಇವನಿಗೆ ಸಿಗಬಾರದು ಅಂತ ಬಚ್ಚಿಟ್ರು. ಮೇಲೆ ಬಚ್ಚಿಟ್ರೆ ಉರುಖಲಾದ್ಯೈರಿ ಪೀಠಕ ಉರುಖಲಾದ್ಯೈರಿ ಮಣೆ ವರಳು ಎಲ್ಲ ಹಾಕೊಂಡು ಮೇಲಕ್ಕೇರಿ ಆ ಹಾಲು ಮೊಸರೆಲ್ಲ ಕುಡಿಯೋದು ಬೆಣ್ಣೆ ತಿನ್ನೋದು ಎಲ್ಲ ಮಾಡ್ತಾ ಇದ್ದ. ಚೆಲ್ಲಿದ, ಬೆಕ್ಕುಗಳಿಗೆ ಉಣಿಸಿದ, ಅವರಿಗೆ ಉಳಿಯದಂತೆ ಮಾಡ್ತಾ ಇದ್ದ. ಸರಿ, ಇಂಥ ಕೃಷ್ಣ ನಾನಾ ಆಟಗಳು ಆಡುತ್ತಾ ಇರುವಾಗ ಇಲ್ಲಿ ಹೇಳುತ್ತಾರೆ, ಕೃಷ್ಣ ಬೆಣ್ಣೆ ತಿಂದ, ಹಾಲು ತಿಂದ, ಕಬ್ಬು ತಿಂದ, ಮಣ್ಣು ತಿಂದ. ಬಲರಾಮನ ಹೇಳಿದ, ಕೃಷ್ಣ ಮಣ್ಣು ತಿಂದ. ಕೃಷ್ಣ ಹೇಳಿದ, ನಾ ತಿಂದಿಲ್ಲ, ನಾ ಹಂಭಕ್ಷಿತವ ಆನಂದ ಸರ್ವೇ ನಿತ್ಯಾಭಿಶಂಸಿನ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಾ ತಿಂದಿಲ್ಲ. ನಮಗೆ ಡೌಟ್ ಬರುತ್ತೆ, ದೇವ ತಿನ್ನ ಇಲ್ವ? ತಿಂದ ಬಲರಾಮ ನೋಡಿದ, ಮತ್ತೆ ತಿಂದಿಲ್ಲ ಅಂದ್ರೆ ಎಷ್ಟು ಸಂಶಯ. ಇವತ್ ಚಿಕ್ಕ ವಿಷಯಕ್ಕೆ ಸುಳ್ಳು ಹೇಳಿದ್ರೆ ನಾಳೆ ಬೆಳಿಗ್ಗೆ ನಮಗೆ ಮೋಕ್ಷ ಕೊಡ್ತೀನಿ ಅಂದಾನೆ, ನಾಳೆ ಬೆಳಿಗ್ಗೆ ಕೈ ಕೊಟ್ಟರೆ ಗತಿ ಏನು? ಎಲ್ಲಾ ಜಗತ್ತು ನೋಡುತ್ತಾ ಇದೆ. ಅವಾಗ ಹೇಳಿದ್ರು, ಹಾಲು ಮೊಸರು ಕದ್ದಿಲ್ಲ ಅಂದ. ಉತ್ತರ ಹೇಳುತ್ತಾರೆ, ನಿಮ್ಮನೆಯಲ್ಲಿ ಊಟ ಮಾಡುತ್ತಾ ಇದ್ರೆ ಯಾರಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಕದ್ದಾರೆ ಅಂತೇಳಿ? ಇಲ್ಲ. ಹಾಗೆ ಇಡೀ ಜಗತ್ತೆಲ್ಲ ಆತನ ಸ್ವತ್ತು, ಆತನ ಸ್ವತ್ತಾದಾಗ ತಗೊಂಡ್ರೆ ಅದು ಕದ್ದದ್ದು ಹೇಗಾಗುತ್ತೆ? ಇನ್ನು ತಿಂದದ್ದು ಅಂದ್ರೆ ಹೇಳ್ತಾರೆ, ದೇವರ ಮುಂದೆ ನೈವೇದ್ಯಕ್ಕಿಡ್ತೇವೆ, ನೈವೇದ್ಯಕ್ಕಿಟ್ರೆ ಇಟ್ಟದ್ದು ಇಟ್ಟಾಗಿ ಹೊರಗೆ ಬರುತ್ತೆ. ದೇವರು ತಗೊಂಡ್ರ ಇಲ್ವಾ? ತಗೊಂಡ. ಹೇಗೆ? ಅದರೊಳಗಿರೋ ತನ್ನ ರೂಪವನ್ನ ತಗೊಳ್ತಾನೆ. ಹಾಗೆ ಹಾಲು ಮೊಸರಿನಲ್ಲಿರುವ ತನ್ನ ರೂಪ ಸ್ವೀಕಾರ ಮಾಡಿದ, ಮಣ್ಣಿನಲ್ಲಿರುವ ತನ್ನ ರೂಪ ತಗೊಂಡ. ಮಣ್ಣು ತಿಂದಿಲ್ಲ, ಹಾಲು ತಿಂದಿಲ್ಲ. ಈ ರೀತಿಯಾಗಿ ಭಗವಂತ ಅವರೆಲ್ಲರ ಮನದಲ್ಲಿ ಮುದ್ರೆ ಹಾಕಿದ. ಕಾತ್ಯಾಯಿನಿ ವ್ರತವನ್ನ ಮಾಡತಕ್ಕಂತಹ ಹೆಣ್ಣು ಮಕ್ಕಳು ತನ್ನನ್ನೇ ಗಂಡನಾಗಿ ಬೇಕು ಅಂತ ಬಯಸಿದರೆ, ಅವರು ವ್ರತ ಮಾಡುವಾಗ ಒಂದು ತಪ್ಪು ಮಾಡಿದರು, ಸ್ನಾನ ಕೇಳಿದರು, ವಸ್ತ್ರವಿಲ್ಲದೆ ಸ್ನಾನ ಕೇಳಿದರು. ಗಂಡಸರಾಗಲಿ ಹೆಂಗಸರಾಗಲಿ, ಹೆಂಗಸರು ಕೋರಿ ಉಡಬೇಕು, ಗಂಡಸರು ಮಡಿಮಂಚೆ ಉಡ್ತಾರೆ. ಅದಿಲ್ಲದೆ ಬರೇ ಮೈಯಿಂದ ಯಾರು ಸ್ನಾನ ಮಾಡುತ್ತಾರೋ ಅವರು ಜಲಾಭಿಮಾನಿ ದೇವತೆಗಳಿಗೆ ಅವಮಾನ ಮಾಡಿದಂತೆ. ಅವರೆಲ್ಲರೂ ಹಾಗಿಡಿದರು, ಅದಕ್ಕೆ ಬಟ್ಟೆ ತೆಗೆದಂತೆ ಮಾಡಿ ಅವರಿಗೆ ಉಪದೇಶ ಕೊಟ್ಟು ಹೊರಟು ಹೋದ ಭಗವಂತ. ಇಂಥ ಸ್ವಾಮಿಯೇ ಅನೇಕ ಜನ ರಾಕ್ಷಸರ ಸಂಹಾರ ನಡೆತಾ ಇದ್ದಾನೆ. ಇಲ್ಲಿ ಅಲ್ಲಿ ಹೇಳುತ್ತಾರೆ, ಹುಡುಗ ಇದ್ದಾಗಲೇ ಬಂದವಳು ಪೂತನ, ಪೂತ ನ ಪವಿತ್ರಗಳಲ್ಲ, ಬಂದು ವಿಷದ ಹಾಲು ಕೊಟ್ಲು. ಒಳಗೆ ಊರ್ವಶಿ ಇದ್ಲು, ಕೃಷ್ಣ ವಿಷದ ಹಾಲಾದರೂ ಭಕ್ತರು ಕೊಟ್ಟರೆ ತಗೊಳ್ತೇನೆ ಅಂತ ಸ್ವೀಕಾರ ಮಾಡಿದ, ಪ್ರಾಣ ಸೆಳೆದ, ಒಳಗಿನ ಊರ್ವಶಿಯನ್ನು ಬಿಡುಗಡೆ ಮಾಡಿದ. ಇನ್ನೊಬ್ಬ ಬಂದ, ತೃಣಾವರ್ತ ಸುಂಟರ ಗಾಳಿಯಂತೆ ಹಾರಿಸಿಕೊಂಡು ಹೋಗುವ ಬಂದ, ದೇವ ಹಗುರಾದ ಕೊಂದ ಅವನನ್ನ. ಹೇಳುತ್ತಾರೆ, ಪೂತಣ ಅಂದ್ರೆ ಎಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾಳೆ. ದೇವರ ಚಿಂತನೆ ಮಾಡುವಾಗ, ದೇವರು ಕೊಡುವಾಗ ನಾನು 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 ಎಂಬ ವಿಷ ಬೆರೆಸ್ತಾ ಇರ್ತಾಳೆ ಹಾಲಿಗೆ. ಅಷ್ಟೇ ಅಲ್ಲ, ಇನ್ನೊಬ್ಬರು ಯಾರು, ತೃಣಾವರ್ತ, ಇನ್ನೊಬ್ಬರು ನೋಡಿದ್ರೆ ಸಾಕು ಹಗುರಾಗಿ ಕಾಣುವ ಬುದ್ಧಿ ಅವ ಕೊಡ್ತಾನೆ. ಇನ್ನು ಶಕಟಾಸುರ ಬಂದ, ಶಕಟಾಸುರ ಏನೂ ಅಲ್ಲ, ಪದಾರ್ಥದ ಮೇಲೆ ವ್ಯಾಮೋಹ ದೇವರಿಗಿಂತ. ಬಂಡಿಯ ಮೇಲೆ ಹಾಲು ಮೊಸರಿದ್ದರೆ ಅದು ಎಲ್ಲಿ ಉರುಳು ಹೋಗುತ್ತೋ ಅಂತ ಬಂಡಿಯ ಕೆಳಗೆ ದೇವರನ್ನ ಮಲಗಿಸಿದರೆ ದೇವ ನೋಡಿದ, ನನಗಿಂತ ನಿಮ್ಗೆ ಹಾಲು ಮೊಸರು ಜಾಸ್ತಿ ಆಯಿತಾ ಅಂತ ಒದ್ದ, ಬಿತ್ತು ಸತ್ತು ಹೋದ. ಅದಕ್ಕೆ ನಮ್ಮೊಳಗಿರುವ ಕೃಷ್ಣ ಈ ಶಕಟಾಸುರನ ಸಂಹಾರ ಮಾಡಿದರೆ ನಮ್ಮಲ್ಲೂ ಲೋಭ ಇರುತ್ತೆ. ದೇವರ ನೈವೇದ್ಯಕ್ಕೆ ಎರಡು ಡಜನ್ ಬಾಳೆಹಣ್ಣು ಮಾರ್ಕೆಟಿಂಗ್ ತಂದದ್ದಾಯಿತು, ಇಡಬೇಕು, ಇಡ್ಲಿಕ್ಕೆ ಹೋದಾಗ ಬರುತ್ತೆ. ಎರಡು ಡಜನ್ ಬಿಟ್ಟರೆ ಮತ್ತು ನಾಳೆ ಹೇಗೆ? ಇದಕ್ಕೆ ಒಂದು ಡಜನ್ ಇವತ್ತು, ಒಂದು ಡಜನ್ ನಾಳೆ, ಹೌದಾ ಅಲ್ವಾ? ಆ ಒಂದು ಡಜನ್ ಇಡೋ ಕಾಲಕ್ಕೆ ಈ ಒಂದು ಡಜನ್ನೇ ಎರಡೆರಡು ಇಟ್ಟರೆ ಒಂದು ವಾರ ಬರುತ್ತಲ್ಲ. ಅಂದ್ರೆ ಒಂದು ಡಜನ್ ಇಡಬೇಕಾಗಿದ್ದು ಎರಡು ಹಣ್ಣಿಗೆ ಬಂತು, ಇನ್ನು ಒಂದಾದದ್ದು ಗೊತ್ತಿಲ್ಲ. ಇದು ಶಕಟಾಸರ ಒಡ ಕೂತಿರ್ತಾನೆ, ಅವನ ಸಂಹಾರ ಭಗವಂತ ಮಾಡಬೇಕು ಅಂತಾರೆ. ಆ ರೀತಿಯಲ್ಲಿ ನಾನಾ ದುಷ್ಟರ ಸಂಹಾರ ಮಾಡಿದ ನಂತರ ಎಲ್ಲರನ್ನೂ ಕೂಡ ವೃಂದಾವನಕ್ಕೆ ಕರೆಕೊಂಡು ಹೊರಟ ಭಗವಂತ. ತುಂಬಾ ಸುಂದರವಾಗಿತ್ತು ಕೃಷ್ಣ ವೃಂದಾವನಕ್ಕೆ ಕರೆಕೊಂಡು ಹೋಗುವ ದೃಶ್ಯ. ಎಲ್ಲರೂ ಹೊರಟಿದ್ದಾರೆ, ಬಂಡಿಗಳ ಮೇಲೆ ಎಲ್ಲ ವೃದ್ಧರು ಕೂತಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಹೋಗುವಾಗ ಅವರು ಬೆಳೆಸಿದ ಆ ಪಕ್ಷಿಗಳು ತಲೆ ಮೇಲೆ ಕೂತ್ಕೊಂಡಿವೆ, ಕೆಳಗೆ ಸುಡತಾ ಇದೆ, ಮೇಲೆ ಸುಡತಾ ಇದೆ. ಉತ್ತರ ಪ್ರದೇಶಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಮಧುರಾ ಎಲ್ಲ ತುಂಬಾ ಸುಡತಾ ಇರುತ್ತೆ. ಅಂತಹ ಕಾಲಕ್ಕೆ ಕೃಷ್ಣ ಕೊಳಲು ದಾನ ಮಾಡಿದ ಕೂಡಲೇ ಎಲ್ಲರಿಗೂ ತಂಪಾಯಿತು, ತಲೆ ತಂಪು, ಕಾಲು ತಂಪು, ಮನಸ್ಸು ತಂಪು, ಎಲ್ಲ ಇಂಪಾಯಿತು. ಸಂತೋಷವಾಗಿ ಅವರು ಬೃಂದಾವನಕ್ಕೆ ಸೇರಿದ್ದೇ ಗೊತ್ತಾಗಲಿಲ್ಲ. ಹಾಗೆ ನಾವು ಕೃಷ್ಣನ ಗಾನವನ್ನು ಚಿಂತನೆ ಮಾಡಿದರೆ ನಮ್ಮ ಸಂಸಾರದ ಯಾತ್ರೆ ಏನೂ ದುಃಖವಿಲ್ಲದೆ ಹೊರಟು ಹೋಗುತ್ತೆ. ಆ ರೀತಿಯಲ್ಲಿ ಕೃಷ್ಣ ಬೃಂದಾವನಕ್ಕೆ ಕರ್ಕೊಂಡು ಹೋದ. ಒಳ್ಳೆ ವಡವೃಕ್ಷ, ಆಟ ಪಾಠಗಳಲ್ಲಿ ತೊಡಗಿದ್ದಾರೆ. ಕರುಗಳನ್ನು ಕಾದ, ಚಿಕ್ಕವನಲ್ವ, ಆಕಳು ಬೇಡ ಅಂತ ಕರುಗಳು ಕೊಟ್ಟರು. ಅದಕ್ಕೆ ಕಾದನ ವತ್ಸವ ಹರಿ ಕಾದನ ಹೇಳುತ್ತಾರೆ. ಹೇಗಿತ್ತಪ್ಪ ಅಂದ್ರೆ ತಿಂಗಳ ಕರುಗಳು ವರ್ಷದ ಕರುಗಳು ಎಂದು ಬೆಳೆದು, ಅಜಗಳಂತಿದ್ದ ಕರುಗಳು ಗಜಗಳಂತಿದ್ದ ಗಜಗಳಂತೆ ಆದವು. ಆಕಳು ಕರುಗಳ ಕೊರಳಲ್ಲಿ ಹೇಗಿತ್ತು? ಕನಕ ರಜತ ಸರಪಳಿ ದನ ಕರುಗಳ ಕೊರಳಲ್ಲಿ. ನಮಗೆ ಕೊರಳಲ್ಲಿ ಹಾಕೊಳ್ಳೋಕೊಂಡು ಚೈನ್ ಹಾಕಿ ಸಿಗಲ್ಲ, ಅಲ್ಲಿ ಆಕಳು ಕರುಗಳಿಗೆಲ್ಲ ಬಂಗಾರ ಚೈನ್ ಹಾಕಿದ್ರಂತೆ. ಏನು ಒಂದಾ ಎರಡ ಆಕಳು ಹೇಳುತ್ತಾರೆ, ನಂದ ಗೋಪನ ಹತ್ತಿರ ಆಕಳು ಎಷ್ಟಿದ್ದವು ಅಂದ್ರೆ 10 ಲಕ್ಷ ಆಕಳು. ಕಣ್ಣಿಂದ ನೋಡ್ಲಿಕ್ಕಾಗುತ್ತಾ? ಅಷ್ಟು ಬಿಳಿ ಸಮುದ್ರ, ಅದರ ಮಧ್ಯೆ ಕಪ್ಪಾದ ಮೂರ್ತಿ, ಎಷ್ಟು ಚೆನ್ನಾಗಿರುತ್ತೋ. ಆ ರೀತಿಯಲ್ಲಿ ಕೃಷ್ಣ ಕರುಗಳನ್ನು ಕಾಯ್ತಾ ಬಂದ. ನಂತರ ಎಲ್ಲರಿಗೂ ತೊಂದರೆ ಕೊಡತಕ್ಕಂಥ ನೀರನ್ನು ವಿಷ ಮಾಡಿ ತೊಂದರೆ ಕೊಡುವ ಕಾಲಿಯನನ್ನ ಮಥನ ಮಾಡಿದ, ಕಾಲಿಯನ ಹೆಡೆಗೆ ಹಾರಿದ. ಅನೀಮದತ್ ಪದ್ಮಭವ ಮೃದಂಗಂ ಜಗೌ ಹನುಮಾನ್ ಜಗದಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಭಗವಂತ ಕಾಲಿಯನ ಮೇಲೆ ಹೆಡೆಯ ಮೇಲೆ ತುಳಿತಾ ಇದ್ದ, ನರ್ತನ ಮಾಡಿದ. ನರ್ತನ ಮಾಡುವಾಗ ಬ್ರಹ್ಮದೇವರು ಮೃದಂಗ ಬಾರಿಸಿದರು, ರುದ್ರದೇವರು ತಾಳ ತಟ್ಟಿದರು. ಆಂಜನೇಯ ಒಳ್ಳೆ ಹಾಡು ಹೇಳಿದನಂತೆ, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಕ್ಯಾನು ತಾಳವ ಶಿವನಪ್ಪ ತಟ್ಯಾನ್ಯ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಕುಣಿದ ಅನ್ಯ ಅಂತ ಹೇಳುತ್ತಾರೆ ಕನಕದಾಸರು. ಆ ರೀತಿಯಲ್ಲಿ ಕೃಷ್ಣ ತಾಂಡವ ಆಡಿದ, ಆ ಕಾಳಿಯನ ವಿಷ ಸಹಿತ ಗರ್ವವನ್ನು ತೆಗೆದುಬಿಟ್ಟ, ಅನುಗ್ರಹ ಮಾಡಿ ಕಳಿಸಿದ. ನಂತರ ಅನೇಕ ಜನ ದುಷ್ಟರು ಸಂಹಾರ ಮಾಡುತ್ತಾ ಋಷಿ ಪತ್ನಿಯರು ಕೊಟ್ಟಿರತಕ್ಕಂಥ ಅನ್ನವನ್ನ ಭೋಜನ ಮಾಡುತ್ತಾ ಇದ್ದಾನೆ. ಋಷಿಗಳನ್ನು ಕೇಳಿದ್ರೆ ಕೊಳ್ಳಿಲ್ಲ, ಯಾಕೆ ಕಂಸ ಭಯ ಏನು ಮಾಡುತ್ತಾನ ಅಂತ. ಋಷಿಯರ ಪತ್ನಿಯರು ಮಾತ್ರ ಯಾರೇನು ಮಾಡಿದ್ರು ಪರವಾಗಿಲ್ಲ, ನಾವು ಕೃಷ್ಣನನ್ನು ಆರಾಧನೆ ಮಾಡುತ್ತೇವೆ ಅಂತ ಬಂದರು. ಕೃಷ್ಣನಿಗೆ ಊಟವನ್ನು ಕೊಡ್ತಾ ಇದ್ದಾರೆ, ಭಗವಂತನಿಗೆ ಭೋಜನವನ್ನು ಕೊಟ್ಟು ಉದ್ಧಾರ ಆಗ್ತಾ ಇದ್ದಾರೆ. ತದನಂತರ ಕೃಷ್ಣ ಎಲ್ಲರೂ ಸೇರಿ ಇಂದ್ರದೇವರ ಯಾಗವನ್ನು ಮಾಡಲಿಕ್ಕೆ ಹೋದರೆ ಬೇಡ, ನಾವು ಇಂದ್ರದೇವರ ಚೂರು ಗರ್ವ ಬಂದಿದೆ, ಪರ್ವತಕ್ಕೆ ಪೂಜೆ ಮಾಡೋಣ ಅಂದ. ಪರ್ವತಕ್ಕೆ ಎಲ್ಲ ಪೂಜೆ ಮಾಡಿದರು, ಎಲ್ಲರೂ ಸಂಶಯ. ಇಂದ್ರದೇವರು ಪೂಜೆ ಮಾಡಿದರೆ ಇಂದ್ರದೇವರು ಬರ್ತಾ ಇದ್ರು, ಈ ಪರ್ವತ ಮಾಡ್ತಾ ಇದ್ದೀವಿ, ಈ ತಗೊಳ್ಳುತ್ತೋ ಇಲ್ವೋ. ಅವಾಗ ಕೃಷ್ಣ ಹರಿವಂಶದಲ್ಲಿ ಹೇಳುತ್ತಾರೆ, ಕೃಷ್ಣ ಪರ್ವತದ ಆಕಾರದಲ್ಲಿ ನಿಂತ, ಅದರ ಮೇಲೆ ತನ್ನ ಮುಖ ದೋಡದ ಮುಖ ಇಟ್ಟ, ನಕ್ಕ, ಎಲ್ಲ ಬಾಯಿ ತೆಗೆದರೆ ಅವರಿಟ್ಟ ಎಲ್ಲವೂ ಬಾಯಲ್ಲಿ ಹೋಯಿತು. ಕೊನೆಗೆ ಹೇಳಿದ, ನಾನಿದ್ದೇನೆ ಹೆದರಬೇಡಿ, ಎಲ್ಲರೂ ನಮಸ್ಕಾರ ಮಾಡುತ್ತಾಗಿದ್ರೆ ಇನ್ನೊಂದು ರೂಪದಿಂದ ತಾನು ನಮಸ್ಕಾರ ಮಾಡಿದ. ಒಳಗೊಳಗೆ ಹೇಳಿದೆ, ಕೃಷ್ಣ ನೀ ಹೇಳಿದ್ ಸರಿ ಚೆನ್ನಾಗಿದೆ, ಹೌದೌದು ನಾ ಹೇಳಿದ್ ಸರಿ, ಕರ್ಕೊಂಡು ಹೋದ. ಈ ತರ ಅದ್ಭುತವಾದ ತನ್ನ ಎಲ್ಲರೊಳಗೆ ಒಬ್ಬನಾಗಿದ್ದ, ತಾನು ಬೇರೆ ಎಂಬುದು ತೋರಿಕೊಡ್ತಾ ಎಲ್ಲರ ಮನದಲ್ಲಿ ಮುದ್ರೆ ಹಾಕ್ತಾ ಇದ್ದಾನೆ. ಇಂಥ ಕೃಷ್ಣನನ್ನ ಕರಕೊಂಡು ಹೋಗ್ಲಿಕ್ಕೆ ಕಂಸ ಅಕ್ರೂರನನ್ನ ಕಳಿಸಿದ. ಧನುರ್ಯಾಗವನ್ನ ಕೂಡಿ ಕೃಷ್ಣ ಹೊರಟ. ಮಧ್ಯೆ ಮಾರ್ಗದಲ್ಲಿ ಸಂಧ್ಯಾವಂದನ ಗಿಡದಂಥ ವೇದೋಕ್ತ ಕರ್ಮಾನುಷ್ಠಾನ ಬಿಡದೇ ಇರುವಂತಹ ಅಕ್ರೂರನಿಗೆ ನೀರಿನಲ್ಲೇ ತನ್ನ ರೂಪದರ್ಶನ ಕೊಟ್ಟ. ಮಥುರೆಗೆ ಬಂದ ಕಂಸನ ಮಾ ಅಗಸರವ ಬಟ್ಟೆ ತರ್ತಾ ಇದ್ದ. ಕೊಡು ಅಂತ ಕೇಳಿದ ಕೃಷ್ಣ. ಅಗಸರವ ಕೊಡಲಿಲ್ಲ. ನಮ್ಮ ಸಂಶಯ, ಕಂಸ ಉಟ್ಟ ಬಟ್ಟೆ ಕೃಷ್ಣನಿಗೆ ಯಾಕೆ ಇಲ್ಲ? ಹೊಸ ಬಟ್ಟೆ ತಗೊಂಡು ಹೋಗ್ತಾ ಇದ್ದ, ನಾಳೆ ಕಂಸನೇ ಇರಲ್ಲ, ಬಟ್ಟೆ ವ್ಯರ್ಥ ಆಗುತ್ತೆ ಕೊಡು ಅಂತ ಕೇಳಿದ. ಅದಕ್ಕೆ ಕೊಡಲಿಲ್ಲ. ಅವನ ಕೊಂಡು ಆ ವಸ್ತ್ರ ತಗೊಂಡು ಕೃಷ್ಣ ಹೊರಟ. ನಂತರ ಕುಬುಜೆ ಬರ್ತಾ ಇದ್ದು, ಮೂರು ಶರೀರ ಡೊಂಕು, ಮೂರು ಡೊಂಕಾಗಿತ್ತು ಶರೀರ. ಮನಸ್ಸು ಚೆನ್ನಾಗಿತ್ತು, ನಮ್ಮದು ಮನಸ್ಸು ಡೊಂಕು, ಶರೀರ ಚೆನ್ನಾಗಿರುತ್ತೆ. ಸ್ವಾಮಿ ಅವಳನ್ನ ಗಂಧ ಕೇಳಿದ, ಹೇಳಿದ್ದು ನಿನಗಲ್ಲವೇ ಗಂಧ ಯಾರಿಗೆ ಕೊಡಲಿ ಕೃಷ್ಣ? ಒಳ್ಳೆ ಸುಗಂಧಭರಿತವಾದ ಮಾತು ಹೇಳಿದ್ದು, ಅನುಗ್ರಹ ಮಾಡಿದ, ಡೊಂಕು ತಿದ್ದಿದ. ನಂತರ ಮಾಲಾಕಾರ ಸುಧಾಮಾತ್ರ ಬರ್ತಾ ಇದ್ದಾನೆ, ಮಾಲೆ ಗ್ರಹಣ ಮಾಡಿದ, ಸಾಯುಜ್ಯ ಮೋಕ್ಷವನ್ನು ಅನುಗ್ರಹ ಮಾಡುತ್ತಾ ಇದ್ದಾನೆ. ಧನುರ್ಯಾಗದ ಸ್ಥಳಕ್ಕೆ ನಡೆದ, ಧನುಸ್ಸನ್ನ ಮುರಿದ, ಮುರಿದಿಲ್ಲ ಹಿಡಿದ, ಮುರಿದೋಯಿತು. ಶಬ್ದ ಕೇಳಿದ ಕಂಸನಿಗೆ ಗೊತ್ತಾಯಿತು ಕೃಷ್ಣ ಬಂದ ಅಂತ. ರಾತ್ರಿ ಎಲ್ಲ ಭಯದಿಂದಿದ್ದ. ಬೆಳಿಗ್ಗೆ ಕೃಷ್ಣ ಬರುವಾಗ ಕೂಳೆಯ ಪೀಡವನ್ನ ಆನೆಯನ್ನಿಟ್ಟ, ಅದನ್ನ ಮುರಿದ, ಅದರ ಹಲ್ಲು ಕೀಳಿದ, ಸಂಹಾರ ಮಾಡಿದ, ಚಾಣೂರ ಮುಷ್ಟಿಕರನ್ನ ಪುಡಿ ಪುಡಿ ಮಾಡಿದ, ತಾನು ಮಾಡಿದ ಬಲರಾಮ ಒಳಗಿದು ತಾನೇ ಮಾಡಿಸಿದ. ಈ ತರ ಕೃಷ್ಣ ಅವರಿಬ್ಬರನ್ನು ಹೊಡೆದು ಕಂಸನನ್ನ ಕೊಂದು ಉಗ್ರಸೇರನಿಗೆ ಪಟ್ಟವನ್ನು ಕಡತಾ ಇದ್ದಾನೆ. ಅಂಥ ಕೃಷ್ಣ ತಂದೆ ತಾಯಿಗಳ ಬಂಧನವನ್ನು ಬಿಡುಗಡೆ ಮಾಡಿ ಉಪನಯನ ಮಾಡಿಸಿಕೊಂಡ. ಉಪನಯನ ಮಾಡಿಸಿಕೊಂಡು ನನಗೆ ಓದಬೇಕು ಅಂತ ಕೇಳಿದ. ಓದಬೇಕು ಅಂದ್ರೆ ಯಾರು ಹೇಳಿಕೊಡಬೇಕು? ಸಾಂದೀಪಿನಿ ಆಚಾರ್ಯ ಕಳಿಸ್ತಾರೆ. ಅವರು ನೋಡಿದ್ರು, ಬರುವಂತಹ ಮೂರ್ತಿ ನೋಡಿದರೆ ಇದು ಓದಿನ ಮೂರ್ತಿ, ಇದಕ್ಕೆ ಓದು ಬೇಕಾಗಿಲ್ಲ, ನನಗೆ ಓದು ಹೇಳಿಕೊಡುವಷ್ಟು ಓದು ಇಲ್ಲ ಅಂತ ಗೊತ್ತಾಯಿತು ಅವರಿಗೆ. ತಾವು ಗೊತ್ತಿಳಿದದ್ದನ್ನ ಕೃಷ್ಣನ ಮುಂದೆ ಇಟ್ಟರು. ಕೃಷ್ಣ ಕೇಳಿದ, ಅವರು ಮುಂದಿಡ್ಲಿಕ್ಕೆ ಅಷ್ಟು ದಿವಸ ಆಯಿತು, ಕೃಷ್ಣ ಓದ್ಲಿಕ್ಕಲ್ಲ. ನಂತರ ಕೃಷ್ಣ ಕೇಳಿದ, ನಿಮ್ಮ ಗುರುದಕ್ಷಿಣೆ ಬೇಕಲ್ಲ? ಗುರುವಾದ್ರೆ ತಾನೆ ದಕ್ಷಿಣೆ, ನಾನು ಗುರುವೇ ಅಲ್ಲ, ಆದರೆ ದೊಡ್ಡವನೇನು, ನನ್ನ ಹೆಂಡತಿಗೇನು ಬಯಕೆ ಇದೆ, ಸಲ್ಲಿಸಯ್ಯ. ಹೆಂಡತಿ ಕೇಳಿದ್ರು, ಕೃಷ್ಣ ನೀನೊಬ್ಬನ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಮಗ ರಾಕ್ಷಸ ಹೊತ್ತುಕೊಂಡು ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ, ತಂದುಕೊಡು. ಕೃಷ್ಣ ಹೋದ, ಪಂಚಜನ ರಾಕ್ಷಸನ ಸಂಹಾರ ಮಾಡಿದ, ಅವನ ಹೊಟ್ಟೆಯಲ್ಲಿ ಪಾಂಚಜನ್ಯ ಶಂಖ ತೆಗೆದ, ಹಿಡಿದುಕೊಂಡ, ನರಕಕ್ಕೆ ನಡೆದ, ಯಮಧರ್ಮರಾಜರಿಂದ ಪೂಜೆ ತಗೊಂಡ, ಮಗುವನ್ನು ಕರ್ಕೊಂಡು ಬಂದು ಕೊಟ್ಟ. ನಂತರ ಧೃತರಾಷ್ಟ್ರನಿಗೆ ಹೇಳಿ ಕಳಿಸಿದ, ಅಕ್ರೂರನಿಂದ ಚೂರು ಬುದ್ಧಿಯಿಂದ ಪ್ರವರ್ತನೆ ಮಾಡಿ, ಯಾಕಂದ್ರೆ ಮಗ, ನಿನ್ನ ಮಗ ಪಾಂಡವರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕಳಿಸಿದ. ಅದನಂತರ ಮದುವೆಗೆ ಸಿದ್ಧ. ಬಲರಾಮ ದೇವತೆಗೆ, ರೇವತ ರಾಜ ಕೃತಯುಗದ ರಾಜ್ಯದಲ್ಲಿ ಯಾವ ಗಂಡು ತನ್ನ ಮಗಳಿಗೆ ಸರಿಯಾದವ ಅಂತ ನೋಡುತ್ತಾ ಇದ್ದ, ಸಿಗಲಿಲ್ಲ. ಬ್ರಹ್ಮದೇವರನ್ನ ಕೇಳಲಿಕ್ಕೆ ಹೋದ. ಹೋದಂಥವರಿಗೆ ಸ್ವಲ್ಪ ಹೊತ್ತು ಗಾನ ನಡೆಯುತ್ತಾ ಇತ್ತು. ಸ್ವಲ್ಪ ಹೊತ್ತು ಕೂತು ಒಳಗೆ ಹೋದರೆ ಕೇಳುತ್ತಾರೆ ಬ್ರಹ್ಮದೇವರನ್ನ, ನನ್ನ ಮಗಳಿಗೆ ರಾಜ್ಯದಲ್ಲಿ ಯಾವ ಗಂಡಿದ್ದಾರೆ? ನಕ್ಕರು ಬ್ರಹ್ಮದೇವರು, ನೀ ಸ್ವಲ್ಪ ಹೊತ್ತು ಕೂತಿದೆಯಲ್ಲ, ಆ ಹೊತ್ತಿನಲ್ಲೇ ಕೃತಯುಗ ಮುಗಿದು, ತ್ರೇತಾಯುಗ ಮುಗಿದು, ದ್ವಾಪರಯುಗ ಬಂದಾಯಿತು. ಹೌದಾ, ಈಗ ಬೇರೆ ಗಂಡಿದ್ದಾನೆ, ಯಾರು ಬಲರಾಮ, ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದಾಗ ಬರ್ತಾರೆ ಹುಡುಗಿಯ ಮೊಣಕಾಳಿಗೆ ಬರ್ತಾನೆ ಗಂಡು ಮಗ. ಯಾರು ಬಲರಾಮ? ಹುಡುಗಿಯ ಮೊಣಕಾಲಿಗಿದ್ದಾನೆ. ಏನು ಮಾಡಬೇಕು? ನೇಗಿಲು ಹಾಕಿ ಸೆಳೆದದ್ದು. ಸರಿ, ಬಂದು ನಾವು ಸೆಳೆಯೋಣ, ಸ್ವಂತ ಮುರಿಯುತ್ತೆ ಅಲ್ವಾ. ಮಂತ್ರ ಶಕ್ತಿ ಅಂತಹದ್ದು. ಆ ರೀತಿಯಲ್ಲಿ ರೇವತಿ ದೇವಿಯನ್ನ ಮದುವೆ ಮಾಡಿಕೊಂಡ ಬಲರಾಮದೇವರು. ನಂತರ ಶಿಶುಪಾಲಾದಿಗಳೆಲ್ಲರೂ ಸೇರಿದ್ದಾರೆ. ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ದೇವಿಗೆ ಶಿಶುಪಾಲ ಜೊತೆಗೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಕೃಷ್ಣನಿಗೆ ಪತ್ರಿಕೆ ಕಳಿಸಲಿಲ್ಲ, ವೆಡ್ಡಿಂಗ್ ಕಾರ್ಡ್ ಕಳಿಸಲಿಲ್ಲ, ಯಾವುದು ಬೇಡ, ಕೃಷ್ಣನಿಗೆ ಹೇಳಬಾರದು, ಹೇಳದಿದ್ರೆ ಬರಲ್ಲ, ನಮ್ಮನ್ನೇ ಮಾಡಿಕೊಳ್ಳುತ್ತಾರೆ ರುಕ್ಮಿಣಿ, ಇಷ್ಟು ಮಾಡಿದ್ರು. ಆದರೆ ಗೊತ್ತಾಗಿಲ್ಲ ಅವರು ಭದ್ರಿಗೆ, ಮಧುಮಗಳೇ ಪತ್ರ ಬರೆದು ಕಳಿಸಿದ್ರು. ಶುತ್ವ ಗುಣ ಭುವನ ಸುಂದರ ಸಂಗಮಾಂಸ್ತೆ, ಸ್ವಾಮಿ ನಿನ್ನ ಒಳ್ಳೆ ಗುಣಗಳನ್ನ ಕೇಳಿ ಕೇಳಿ ನೀನೇ ಬೇಕು ಅಂತ ಬಯಸ್ತಾ ಇದ್ದೇನಯ್ಯ, ನೀನು ಬಾ. ನೀನು ಬಾರದಿದ್ದರೆ ವಿಷಪಾನಂತರೋ ವಿಷ, ವಿಷವನ್ನ ಪಾನ ಮಾಡಿಬಿಡ್ತೇನೆ. ನಾನು ಬಂದರೆ ನಿಮ್ಮವರಿಂದ ಯುದ್ಧ ಆದರೆ ಸತ್ತರೆ ಅಮಂಗಳ ಏನೂ ಇಲ್ಲ. ನಾನು ಮದುವೆಗೆ ಮದುವೆ ದಿವಸ ಊರು ಹೊರಗಿನ ದುರ್ಗಾದೇವಿಯ ಪೂಜೆಯನ್ನ ಮಾಡಲಿಕ್ಕೆ ಬರ್ತೇನೆ ಕೋಟೆ ಹೊರಗೆ. ಅಲ್ಲಿಗೆ ಬಂದರೆ ಅಲ್ಲಿಂದ ಅಲ್ಲಿ ಹೋಗಿ ಬಿಡೋಣ, ಯುದ್ಧ ಇಲ್ಲ. ಹಾಗೆ ಆಯಿತು. ಕೃಷ್ಣ ಬಂದ, ರುಕ್ಮಿಣಿ ದೇವಿ ನೋಡುತ್ತಾ ಇದ್ದಾಳೆ, ಎಲ್ಲರೂ ಖಡ್ಗ ಹಿಡ್ಕೊಂಡಿದ್ದಾರೆ. ಕೃಷ್ಣ ಬಂದ್ರೆ ಹಾರಿಸಬೇಕು ಅಂತ. ಲಕ್ಷ್ಮೀದೇವಿ ಆಕೆ ತಾಕತ್ತು ತೊರತಾ ಇದ್ದಾಳೆ. ಕಣ್ಣಿಂದ ಒಂದು ಸಲ ನೋಡಿದ ಕೊಡಲೆ ಎಲ್ಲರೂ ಹಾಗೆ ನಿಂತು ಬಿಟ್ರು. ನಮ್ಮಲ್ಲಿ ಹೇಳ್ತಾರಲ್ಲ, ಏನೋ ನೀ ಏನೂ ಗೊತ್ತಾಗಿಲ್ಲ, ಮೈಂಡ್ ಬ್ಲ್ಯಾಂಕ್ ಆಯಿತು, ಎಲ್ಲ ಸಲ ಬ್ಲ್ಯಾಂಕ್ ಆಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಈ ಕೃಷ್ಣ ಬಂದ, ತನ್ನ ನಿಧಾನಕ್ಕೆ ಬಂದ, ಕರ್ಕೊಂಡ ಹೋದ, ನೋಡ್ತಾನೆ ಇದ್ದಾರೆ. ಕೃಷ್ಣ ಹೋದ ಮೇಲೆ ಎಲ್ಲರಿಗೂ ಎಚ್ಚರ ಬರ್ತಾ ಇದೆ, ಕೃಷ್ಣ ಹೋದ ಹೋದ ಹೋದ. ಹೋಗಿ ಆಯ್ತು, ಅಳತಾ ಇದ್ದ ಶಿಶುಪಾಲ. ಅಯ್ಯೋ ಹೆಣ್ಣು ಹೋಯಿತು, ಜರಾಸಂಧ, ಇಲ್ಲಿ ಬಿಡಪ್ಪ, ಇನ್ನೊಂದು ಹೆಣ್ಣು ನೋಡೋಣ, ಅಳಬೇಡ ಅಂತ ಸಮಾಧಾನ ಮಾಡಿದ ಪಾಪ. ಶಿಶುಪಾಲ ಅಂತ ಅರ್ಥ ಗೊತ್ತಾ? ದೊಡ್ಡವರಿರ್ತಾರೆ, ಹುಡುಕ್ತನ ಹೋಗಿದಲ್ಲ, ಅವರನ್ನೇನಂತ ಕರೀತಾರೆ, ಹುಡುಕ್ ಬುದ್ಧಿ ಶಿಶು ಅಂತ. ಅಂಥವರಿಗೆ ಪಾಲ, ಅಂಥವರಿಗೆ ರಾಜ, ಮಹಾ ಮಪ್ಪು ಅಂತ ಅರ್ಥ. ಅಂಥವನಿಗೆ ರುಕ್ಮಿಣಿ ದೇವರು ಕೊಟ್ರೆ ಹೇಗಿರುತ್ತೆ? ವಿದ್ಯಾಭಿಮಾನಿನಿ, ಅದರಿಂದ ತಪ್ಪಿಸಿದ ಭಗವಂತ. ಆದರೆ ರುಕ್ಮಿಣಿ ದೇವಿ ಅಣ್ಣ ರುಕ್ಮಿ ಹೇಳಿದ, ಕೃಷ್ಣನ ಹಿಡಿದು ರುಕ್ಮಿಣಿಯನ್ನು ಕರ್ಕೊಂಡು ಬಾರದಿದ್ದರೆ ನಾನು ಪುರಪ್ರವೇಶ ಮಾಡಲ್ಲ, ಪ್ರತಿಜ್ಞೆ ಮಾಡಿದೆ. ಅದಕ್ಕೆ ಅವರವರೇ ಅಂದುಕೊಂಡ್ರಂತೆ, ಇವನಿಗೆ ಇಲ್ಲಿರೋ ಭಾಗ್ಯ ಇದ್ದಂಗಿಲ್ಲ, ಅದಕ್ಕೆ ಪ್ರತಿಜ್ಞೆ ಮಾಡಿದ. ಕೃಷ್ಣ ಹಿಂದೆ ಬಂದ, ಬಂದಂತ ಆ ರುಕ್ಮಿಯನ್ನ ನಿಲ್ಲಿಸಿದ. ಅವನನ್ನ ಆರು ಬಾಣಗಳು ಹೂಡಿ, ಛತ್ರ ಪತಾಕ, ಅವನ ಕೈಯಲ್ಲಿ ಧನಸ್ಸು, ಆ ರಥದ ಚಕ್ರ, ಅಶ್ವ, ಸಾರಥಿ ಎಲ್ಲ ಕಂದು ಹಾಕಿಬಿಟ್ಟ. ವಾದಿರಾಜರು ಚಟಾಕಿ ಹಾರಿಸ್ತಾರೆ, ಸ್ವಲ್ಪ ದೇವರ ಮೇಲೆ ಬಿಡಲ್ಲವರು. ಏನಯ್ಯ ಹೊಸ ಹುಡುಗಿ ಬಂದಿದ್ದಾಳೆ ಅಂತ ಹೇಳಿ ಆಕೆ ಮುಂದೆ ನೀನು ಪರಾಕ್ರಮ ತೋರ್ತೀಯ ಅಂತಾರೆ. ಹೊಸ ಹುಡುಗಿ ಅಲ್ಲ, ಹಳೆ ಹುಡುಗಿನೇ ನಾನು ಯಾವಾಗೂ ಮಾಡಿಕೊಂಡದ್ದು. ಇಬ್ಬರು ಅನಾದಿ ದಂಪತಿಗಳೇ, ಹೊಸತನ ಇಲ್ಲೇ ಇಲ್ಲ. ಆ ರೀತಿಯಲ್ಲಿ ರುಕ್ಮಿಣಿ ದೇವಿ ಜೊತೆಗೆ ವಿವಾಹ ಆಗ್ತಾ ಇದೆ. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ಧಾಮಿ ಸುಭಗೆ ಚಿರಂಜೀವ ಮಯಾಸಹ. ಮದುವೆ ಆದ ಕೂಡಲೇ ಧಾಳಿ ಶುರುವಾಯಿತು ಜರಾಸಂಧನದ್ದು. ಜರಾಸಂಧ ಅವನಿಗೆ ಇಬ್ಬರು ಮಕ್ಕಳು, ಅಸ್ಥಿ ಪ್ರಾಸ್ತಿ ಅಂತ. ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ಕಂಸ ಸತ್ತ ಕೃಷ್ಣನ ಕೈಯಲ್ಲಿ. ಅಡಿಗೆಯನ್ನು ಕೊಂದದ್ದಕ್ಕೆ ಕೃಷ್ಣನ ಮೇಲೆ ಸಿಟ್ಟು. ಇದು ಜರಾಸಂಧನಿಗೆ ಕೃಷ್ಣನಿಗೆ ಮಧ್ಯ ವೈರಕ್ಕೆ ಕಾರಣ. ತುಂಬಾ ಆಸರ ಬಂದ. ಒಂದೊಂದು ಸಲ ಬಂದಾಗ 10-20 ಅಕ್ಷೌಹಿಣಿಗಳು ಕರ್ಕೊಂಡು ಬರ್ತಾ ಇದ್ದ. ಕೃಷ್ಣ ಎಲ್ಲರನ್ನ ಕೊಂದು ಅವನ ಮಾತ್ರ ಬಿಡ್ತಾ ಇದ್ದ, ಮತ್ತ ಕರ್ಕೊಂಡು ಬರ್ತಾ ಇದ್ದ. ಇವನು ಹೋಗಿ ಕೊಲ್ಲೋದಿಲ್ಲದೆ ಅವನೇ ಕರ್ಕೊಂಡು ಬಂದು ಬಂದು ಎಲ್ಲರ ಪೊಲೀಸು ಕರ್ಕೊಂಡು ಹೋಗ್ತಾ ಇದ್ದ. ಈ ತರ ಆಯಿತು. ಕೊನೆಗೆ ಕೃಷ್ಣ ಅಂದ, ಇವನ ಕಾಟ ಜಾಸ್ತಿ ಆಯಿತು, ದ್ವಾರಾವತಿ ನಿರ್ಮಾಣ ಮಾಡೋಣ ಅಂತ ಮಾಡಿ ಗೋಮಂತದ ಪರ್ವತ ಪರ್ಯಂತ ಇವರೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕಾಲ ಯವನನ್ನ ಮುಚ್ಚಿಕೊಂಡನ ಮೂಲಕ ಸುಡಿಸಿ ಮುಚ್ಚಿಕೊಂಡ ಮಹಾರಾಜ ಗುಹೆಯಲ್ಲಿ ಮರಗಿದ್ರೆ ಕಾಲಯವನನ್ನ ಕರ್ಕೊಂಡು ಹೋಗಿ ಅವರವರನ್ನ ಕಾಲಿಂದ ಒದ್ದರೆ ಅವರನ್ನು ಸುಡುವಂತೆ ಮಾಡಿದ್ದು ಸ್ವಾಮಿ ಮುಚ್ಚಿಕೊಂಡ ಮಹಾರಾಜನಿಗೆ ಪೂರ್ಣಾನುಗ್ರಹ ಮಾಡಿದ. ಅದರಂತರ ಜರಾಸಂಧನ ಸೈನ್ಯವನ್ನೆಲ್ಲ ಗೋವಂತ ಪರ್ವತದ ಹತ್ರ ಧ್ವಂಸ ಮಾಡಿ ಭಗವಂತ ತಾನು ಬರ್ತಾ ಇದ್ದಾನೆ. ಅದರಂತರ ಭಗವಂತ ನರಕಾಸುರನ ಸಂಹಾರ ಮಾಡುತ್ತಾ ಇದ್ದಾನೆ. ನರಕಾಸುರನ ಸಂಹಾರ ಮಾಡಿ ದೇವತೆಗಳು ಕಳಿಸಿದ ಪತ್ರ ಇಂದ್ರದೇವರು, ಕೃಷ್ಣ ನರಕಾಸುರನ ಸಂಹಾರ ಆಗಬೇಕಯ್ಯ ಅಂದರೆ ನರಕಾಸುರನ ಸಂಹಾರ ಮಾಡಿ ನಂತರ ಯಾರಿಂದ? ಸತ್ಯಭಾಮೆಯಿಂದ ಸಂಹಾರ ಮಾಡಿಸಿದ. ಆ ಪಾರಿಯಾಟ ವೃಕ್ಷವನ್ನು ತರತಾ ಇದ್ದ. ಸರ್ವಕಾಲಕ್ಕೆ ಇಂದ್ರದೇವರು ಯುದ್ಧಕ್ಕೆ ಬಂದರೆ ಸೋಲಿಸಿ ಪಾರಿಜಾತ ವೃಕ್ಷವನ್ನು ತಂದು ತನ್ನ ಮನೆ ಮುಂದೆ ಇಟ್ಟ. ಸ್ವಾಮಿ ಹೇಳುತ್ತಾರೆ, ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಯ ಸಹಿತಂ ಒಂದೇ ಇಷ್ಟ ಕಾಮ್ಯಾರ್ಥ ಸಿದ್ಧಯ. ಪ್ರಯಾಣ ಮಾಡುವ ಕಾಲಕ್ಕೆ ಪಾರಿಜಾತವನ್ನ ತರುವಂತ ಆ ಕೃಷ್ಣನನ್ನ, ಸತ್ಯಭಾಮ ಸಹಿತನಾದ ಕೃಷ್ಣನನ್ನ ಸ್ಮರಣೆ ಮಾಡುತ್ತಾದರೆ ನಮಗೆ ಯಾವ ತೊಂದರೆ ಇಲ್ಲದೆ ಪ್ರಯಾಣ ಆಗುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಭಗವಂತ ನರಕಾಸುರ ಸಂಹಾರ ಮಾಡಿ ಎಲ್ಲ ರಾಜರನ್ನ ಯಜ್ಞದಲ್ಲಿ ಬಲಿಕೊಡಬೇಕು ರುದ್ರದೇವರ ಯಾಗದಲ್ಲಿ ಎಂದು ಸಿದ್ಧನಾದ ಜರಾಸಂಧನನ್ನ ಧರ್ಮರಾಜನಿಂದ ರಾಜಸೂಯಾಗಿ ಸಂಕಲ್ಪ ಮಾಡಿಸಿ ಭೀಮಸೇನನ ಮೂಲಕ ಕೊಲ್ಲಿಸಿ ಕೃಷ್ಣ ದುರ್ಯೋಧನನಿಗೆ ರಾಜಸೂಯಾಗದ ದುಡ್ಡನ್ನು ಎಣಿಸಲಿಕ್ಕೆ ಕೊಟ್ಟು ಹೊಟ್ಟೆಯಲ್ಲಿ ಕಿಚ್ಚಿಟ್ಟ. ದ್ರೌಪದಿ ದೇವಿಯ ಮೂಲಕ ಅಪಹಾಸ್ಯ ಆಗುವಂತೆ ಮಾಡಿ ಯುದ್ಧಕ್ಕೆ ನಾಂದಿಯನ್ನು ಹಾಡಿದ ಕೃಷ್ಣ. ಬಲರಾಮ ದೇವರು ವಿಶೇಷವಾಗಿ ತೀರ್ಥಯಾತ್ರೆಗೆ ಹೊರಟವರು ದ್ವಿವಿಧ ಮೈಂದರಲ್ಲಿ ದ್ವಿವಿಧ ಒಬ್ಬರಿದ್ದ. ಅಶ್ವಿನಿ ದೇವತೆಗಳೇ ಕಪಿರೂಪದಲ್ಲಿದ್ದರು. ಅವರ ಸಂಹಾರ ಮಾಡಿ ಒಳ್ಳೆ ಯಾತ್ರೆಯನ್ನು ಮಾಡಿಕೊಂಡು ಬಂದರು. ನಮ್ಮ ಬಲರಾಮದೇವರು ಅದನ್ನೂ ವರ್ಣನೆ ಮಾಡುತ್ತಾರೆ. ಇಷ್ಟೆಲ್ಲ ಆದ ಕೂಡಲೇ ಕುರುಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ. ಅಲ್ಲ, ಇವೆಲ್ಲ ಭಾಗವತದಲ್ಲಿ ಇದೆಯಾ ಅಂತ ಪ್ರಶ್ನೆ. ಎಲ್ಲ ಇದೆ. ರುಕ್ಮಿಣಿ ಕಲ್ಯಾಣಕ್ಕೆ ಗೋವಿಂದ ಅನ್ಸ್ಬಿಡ್ತೀವಿ ನಾವು. ರುಕ್ಮಿಣಿ ಕಲ್ಯಾಣ ಆದ ಮೇಲೆ ಅಷ್ಟೋ ವಿಶೇಷ ತುಂಬಾ ಇದೆ. ಉತ್ತರ ದಶಮ ಸ್ಕಂಧ ಉತ್ತರ ಅರ್ಧ ಇದೆ, ಅಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಇಬ್ಬರನ್ನ ನೋಡ್ಲಿಕ್ಕೆ ಹೊರಟ ಮಿಥಿಲಾನಗರದಲ್ಲಿ. ಶುಧದೇವ ಬಹುಳಾಶ್ವ ಅಂತ ತನ್ನವರನ್ನ ನೋಡ್ಲಿಕ್ಕೆ ಹೋದ. ಅಂದರೆ ತೋರಿಕೊಡ್ತಾ ಇದ್ದಾನೆ ನಮಗೆ, ನೀವು ನನ್ನ ಹತ್ರ ಬರಲಿಕ್ಕಾಗದಿದ್ರೆ ನಾನೇ ಬರ್ತೇನೆ. ಶುಧದೇವನ ಹತ್ರ ಹೋದಾಗ ಬ್ರಾಹ್ಮಣ ಬಹಳ ಬಡವ, ಮನೆಯಲ್ಲೇ ಚಿಕ್ಕ ಕುಟೀರದಲ್ಲಿ ಇದ್ದುಕೊಂಡು ಜಪ ಮಾಡುತ್ತಾ ಇದ್ದ ಯಾದವರಲ್ಲಿ ಒಬ್ಬರವರು. ನಂತರ ಕೃಷ್ಣ ಅಲ್ಲಿ ಹೋದಾಗ ಎಲ್ಲರಿಗೂ ಸಂಶಯ, ಇವನು ಯಾಕೆ ಕೃಷ್ಣ ಹತ್ರ ಬರಲಿಲ್ಲ. ಅವಾಗೆ ಶುಕದೇವ ಉತ್ತರ ಕೊಡ್ತಾನೆ, ಕೃಷ್ಣ ನೀನು ಎಲ್ಲ ಕಡೆ ಇರುವಾಗ ನಿನ್ನ ನೋಡ್ಲಿಕ್ಕೆ ನಿನ್ನ ಹತ್ರ ಬರಬೇಕೆ, ನನ್ನ ಒಳಗೆ ಇದೆಯಲ್ಲಪ್ಪ. ಅವಾಗ ಎಲ್ಲರಿಗೂ ಗೊತ್ತಾಯಿತು, ಕೃಷ್ಣ ದ್ವಾರಾವತಿಯಿಂದ ಮಿಥಿಲಾನಗರಕ್ಕೆ ಯಾಕೆ ಬಂದ ನೋಡ್ಲಿಕ್ಕೆ ಅಂದ್ರೆ ಅಂಥ ಭಕ್ತರಾಗಿದ್ರವರು. ಇಂಥ ಕೃಷ್ಣ ಕುರುಕ್ಷೇತ್ರಕ್ಕೆ ಬಂದ. ಒಳ್ಳೆ ಸೂರ್ಯಗ್ರಹಣ ಸಂದರ್ಭ, ಪಾಂಡವರು ಬರ್ತಾರೆ ಎಂದು ತಿಳ್ಕೊಂಡು ಬಂದ. ಅಲ್ಲಿ ವಸುದೇವನಿಂದ ಯಾಗ ಮಾಡಿಸಿದ, ಸತ್ತ ಆರು ಜನ ಮಕ್ಕಳನ್ನು ದೇವಕೆಗೆ ದರ್ಶನ ಮಾಡಿಸಿದ, ಅನುಗ್ರಹ ಮಾಡಿದ. ಇಂಥ ಸ್ವಾಮಿಯೇ ಯಮುನಾ ದಡದಲ್ಲಿ ಯಾಗಕ್ಕೆ ಕೂತಾಗ ಬ್ರಾಹ್ಮಣ ಬಂದ, ಕೃಷ್ಣ ನನ್ನ ಮಕ್ಕಳನ್ನ ಪಿಶಾಚಿ ಹೊತ್ತುಕೊಂಡು ಹೋಗ್ತಾ ಇದೆ ಅಂದರೆ. ಅರ್ಜುನ ಬಂದ ರಕ್ಷಣೆ ಮಾಡಲಿಕ್ಕೆ ನೋಡಿದ, ಆಗಲಿಲ್ಲ. ಕೃಷ್ಣನೇ ಹೊರಟು ಪಾತಾಳ ತಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಶೇಷದೇವರು ಹೇಳ್ತಾ ಇದ್ದಾರೆ, ಕೃಷ್ಣ ನಾನೇ ಆ ಮಕ್ಕಳನ್ನ ತರಿಸಿದ್ದು ನಿನ್ನ ನೋಡ್ಲಿಕ್ಕಾಗಿ. ಈಗಲೂ ಕೂಡ ಕೊಚ್ಚಿಗೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ, ಅನಂತೇಶ್ವರ ದೇವಸ್ಥಾನ ನೋಡಿದ್ದೀರಾ ಉಡುಪಿಯಲ್ಲಿ, ಅಂಥದ್ದೇ ದೇವಸ್ಥಾನ. ಪಂಚಲೋಹದ ಮೂರ್ತಿ ಈ ಬಿಲ್ಡಿಂಗ್ ಹತ್ರ ಇರುತ್ತೆ, ದೊಡ್ಡ ಮೂರ್ತಿ ಅರ್ಜುನ ಪ್ರತಿಷ್ಠಿತ. ಇದೇ ಸಂದರ್ಭದಲ್ಲಿ ಕೃಷ್ಣ ರಕ್ಷಣೆ ಮಾಡಿದ್ದು ಗೋಡೆಯಲ್ಲೆಲ್ಲ ಕೆತ್ತಿದ್ದಾರೆ. ಅದ್ಭುತವಾದ ಜಾಗ, ನೋಡಿ ಬನ್ನಿ ಒಂದ್ಸಲ ಹೋದಾಗ. ಆ ರೀತಿಯಲ್ಲಿ ಅರ್ಜುನನಿಗೆ ಅನುಗ್ರಹ ಮಾಡಿ ಯಜ್ಞವನ್ನು ಪೂರ್ಣ ಮಾಡಿದ ಭಗವಂತ. ಯಜ್ಞ ಪೂರ್ಣ ಮಾಡುವ ಕಾಲಕ್ಕೇನೆ ಅವ್ರತ ಸ್ನಾನ ಮಾಡುವ ಕಾಲಕ್ಕೆ ವಾರ್ತೆ ಬಂತು, ಶಿಶುಪಾಲ ಮೊದಲೇ ಸತ್ತಿದ್ದ, ದಂತವಕ್ರ ಈಗ ಯುದ್ಧಕ್ಕೆ ಬಂದರೆ ಗರುಡಾರೂಢನಾಗಿ ಸ್ವಾಮಿ ಹೊರಟು, ಯಜ್ಞ ಮುಗಿಸಿ ಗರುಡಾರೂಢನಾಗಿ ಹೊರಟು ಆ ದಂತವಕ್ರನನ್ನು ಸಂಹಾರ ಮಾಡುತ್ತಾ ಇದ್ದಾನೆ ಕೃಷ್ಣ. ಅವನ ಜೊತೆಗೆ ವಿದೂರಥನನ್ನು ಸಂಹಾರ ಮಾಡಿದ. ತದನಂತರ ಎಲ್ಲಾ ತನ್ನ ಅಷ್ಟ ಮಹಿಷಿಯರ ಜೊತೆಗೆ ಜಲಕ್ರೀಡೆಯನ್ನ ಆಡತಾ ಇದ್ದ ಎಂಬಲ್ಲಿಗೆ ದಶಮಸ್ಕಂಧ ಪೂರ್ಣ ಆಗುತ್ತೆ. ನಂತರ ವಸುದೇವ ನಾರದರ ಹತ್ರ ಬರ್ತಾ ಇದ್ದಾರೆ, ಬಂದು ಕೇಳುತ್ತಾರೆ, ಚೂರ ನನಗೆ ಭಾಗವತ ಧರ್ಮಗಳನ್ನ ಉಪದೇಶ ಕೊಡಿ, ಕೊಟ್ಟರೆ ನಾನು ಉದ್ಧಾರ ಆಗ್ತೇನೆ ಅಂದರೆ. ಭಾಗವತ ಧರ್ಮಗಳು ಅಂದ್ರೆ ಏನು? ಅವರು ಹೇಳುತ್ತಾರೆ, ಭಗವಂತ ನಮಗೆ ಸಿಗಲಿಕ್ಕೆ ನಾವು ಅನುಷ್ಠಾನ ಮಾಡಬೇಕಾದ ಉಪಾಯಗಳು, ಆ ಉಪಾಯಗಳನ್ನು ನಾವು ಅನುಷ್ಠಾನ ಮಾಡಿದರೆ ಭಗವಂತ ತಾನಾಗಿ ಸಿಕ್ಕು ಬಿಡುತ್ತಾನೆ. ದಾಸ್ಯತಿ ಆತ್ಮಾನಮಪ್ಪಜ, ತನ್ನನ್ನು ತಾನೇ ಕೊಟ್ಟು ಬಿಡುತ್ತಾನೆ. ಅಂಥದ್ದೇ ಭಾಗವತ ಧರ್ಮಗಳು ಅಂತ ಹೇಳ್ತಾ ಇದ್ದಾರೆ. ಅಂತ ಭಾಗವತ ಧರ್ಮಗಳನ್ನು ಪರಿಶೀಲನೆ ಮಾಡಿಕೊಡಿ ಅಂತ ವಸುದೇವ ಕೇಳಿದಾಗ ನಾರದರು ಹೇಳುತ್ತಾರೆ, ಹಿಂದೆ ನಿಮಿಚಕ್ರವರ್ತಿ ಯಾಗ ಮಾಡಿದನಯ್ಯ, ಆ ಯಾಗದಲ್ಲಿ ಒಂಬತ್ತು ಜನ ಜಯಂತಿ ದೇವಿಯ ವೃಷಭನಾಮಕನ ಇಬ್ಬರ ಮಕ್ಕಳು ಅಂದರೆ ಒಂಬತ್ತು ಜನ ಬಂದಿದ್ದಾರೆ ಜಯಂತಿಯರು. ಅವರು ಈ ವಿಷಯವಾಗಿಯೇ ಭಾಗವತ ಧರ್ಮಗಳನ್ನು ಕುರಿತೇ ಚೆನ್ನಾಗಿ ಉಪದೇಶ ಕೊಟ್ರಯ್ಯ, ಅದನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ನಿಮಿಚಕ್ರವರ್ತಿ ಕೇಳುತ್ತಾ ಇದ್ದಾನೆ ಎಲ್ಲರನ್ನ, ಆ ಒಂಬತ್ತು ಜನ ಮಹಾನುಭಾವರನ್ನ, ತನ್ನ ಸತ್ರಯಾಗಕ್ಕೆ ತಾವಾಗಿ ಬಂದವರನ್ನ ನೋಡಿ, ಅಯ್ಯ ನೀವು ವಿಷ್ಣು ಪಾರ್ಷದರಂತೆ ಚೆನ್ನಾಗಿದ್ದೀರಾ, ನಿಮ್ಮ ದರ್ಶನ ಆದ ಕೂಡಲೇ ನನ್ನ ಅಜ್ಞಾನ ಹರಿದು ಹೋಗ್ತಾ ಇದೆ, ನೀವು ನನಗೆ ತಿಳಿಸಿಕೊಡಿ. ಧರ್ಮಾನ್ ಭಾಗವತಾನ್ ಬ್ರೂತ ನಿಜನ ಸುದಯಕ್ಷಮ, ನಾನು ಕೇಳಲಿಕ್ಕೆ ಯೋಗ್ಯನಾಗಿದ್ರೆ ನನಗೆ ತಿಳಿಸಿಕೊಡಿ. ಅದಕ್ಕೆ ದೊಡ್ಡವರ ಹತ್ರ ಪ್ರಶ್ನೆ ಮಾಡುವಾಗ, ರೀ ಇದು ಹೇಳಿ ನನಗೆ, ಹಾಗೆ ಕೇಳಬಾರದಂತೆ, ಹೇಗೆ ಕೇಳಬೇಕು, ನಮಗೆ ಯೋಗ್ಯತೆ ಇದ್ರೆ ಹೇಳಿ, ಇಲ್ಲದಿದ್ರೆ ಬೇಡ. ಯೋಗ್ಯತೆ ಇಲ್ಲದಿದ್ದಾಗ ತಿಳ್ಕೊಂಡ್ರೆ ತಿಳ್ಕೊಂಡದಕ್ಕನರ್ಥ, ಕೊಟ್ಟದಕ್ಕೆ ಅವರುಗನರ್ಥ. ಅದಕ್ಕೆ ಹೇಳುತ್ತಾರೆ, ಯೋಗ್ಯತೆ ಇದ್ರೆ ಹೇಳಿ ಅಂತ ಹೇಳಿದಾಗ ಉಪದೇಶ ಕೊಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅಯ್ಯ ಮನ್ಯೆ ಅಕುತಶ್ಚಿತ್ ಭಯಂ ಅಚ್ಯುತಶ್ಚ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನಾಯತ್ರ ನಿವರ್ತತೆ ಭೀ ಹೇಳುತ್ತಾರೆ. ಅಯ್ಯ ಭಗವಂತನ ಅಚ್ಯುತನ. ಅಚ್ಯುತ ಅಂದ್ರೆ ಯಾರು ಅಂದ್ರೆ ಬಿಂಬಮೂರ್ತಿ, ಚ್ಯುತಿ ಇಲ್ಲದವ, ಅಂದ್ರೆ ಅವನಿಗೆ ನಾಶವಿಲ್ಲ, ಅವನಿಗೆ ಯಾವ ಸ್ಥಾನದಿಂದಲೂ ಅವನಿಗೆ ಚ್ಯುತಿ ಇಲ್ಲ. ನಮಗೆ ಸ್ಥಾನದಿಂದ ಚ್ಯುತಿ ಇದೆ, ಇಲ್ಲಿರ್ತೀವಿ ನಾಳೆ ಹೋಗ್ಬಿಡ್ತೇವೆ, ಅಲ್ಲಿ ಭಗವಂತನಿಗಲ್ಲ. ಯಾವ ಸ್ಥಾನದಿಂದ ಚ್ಯುತಿ ಇಲ್ಲ ಅಂದರೆ ನಮ್ಮ ಹೃದಯ ಸ್ಥಾನದಿಂದ ಅವನಿಗೆ ಚ್ಯುತಿ ಇಲ್ಲ, ಯಾವಾಗೂ ಇರ್ತಾನವ. ಅದರಿಂದ ಭಗವಂತನನ್ನ ಅಚ್ಯುತ ಅಂತ ಕರೆದರು. ಹಾಗಾದರೆ ಯಾರಾದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಬಿಂಬಮೂರ್ತಿಯ ಪಾದಾಂಬುಜವನ್ನ ಉಪಾಸನೆ ಮಾಡುತ್ತಾರೋ ಅವರಿಗೆ ಭಯ ಇಲ್ಲ, ಸಂಸಾರದ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತನ ಪಾದವನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದಾಗ ಪಾದ ಅಂಬುಜ ಉಪಾಸನಂ ಅಂತ ಹೇಳುತ್ತಾರೆ. ಪಾದಾಂಬುಜೋಪಾಸನ, ದೇವರ ಪಾದವನ್ನ ಕಮಲ ಅಂತ ಹೇಳಿದ್ರು. ದೇವರ ಪಾದವನ್ನ ಕಮಲ ಅಂತ ಯಾಕೆ ಹೇಳಿದ್ರು ಅಂತ ಹೇಳ್ತಾರೆ. ಸುಂದರ, ಮೃದುವಾಗಿರುತ್ತೆ, ಆದ್ದರಿಂದ ಅದನ್ನ ಕಮಲ ಅಂದ್ರು. ಅಂದ್ರೆ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಕಮಲ ನೀರಲ್ಲೇ ಇರುತ್ತೆ ಅಂತಿರಲ್ಲ, ದೇವರ ಪಾದವು ಇಡೀ ದೇವರು ಎಂಥವರು ಅಂದ್ರೆ ಎಲ್ಲಾ ಕಡೆ ಇರ್ತಾನೆ, ಅಂಟೇ ಇರಲ್ಲ ನಮಗ ಎಲ್ಲ ಅಂಟೆ. ಕಣ್ಣು ನೋಡಿದರೆ ಅಂಟೆ, ಏನ್ ನೋಡಿದ್ರು ಬೇಕು, ಏನು ಪದಾರ್ಥ ನೋಡಿದ್ರು ನಾಳೆ ತರಲೇಬೇಕು ಸಂಕಲ್ಪ. ಯಾವ್ದು ಕಾಣಿಸಿದ್ರು ಅಷ್ಟೇ, ಮಾರ್ಕೆಟ್ ಅಲ್ಲಿ ಸಿಗುತ್ತೋ ಏನೋ ಫೋನ್ ಮಾಡಿ ತಿಳ್ಕೋಬೇಕು. ಆ ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ ಪಾಪ, ಏನೋ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಹೊಸದು ಕಾಣಿಸುತ್ತೆ, ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಹೋಗಿ ಓಡಿ ಅವ್ರು ನಿಲ್ಲಿಸಿ ಪರಿಚಯ ಮಾಡಿಕೊಂಡು ಎಲ್ಲಿ ಸಿಗತ್ತರಿ ಅಂತ ಕೇಳಿ ಮತ್ತು ಹೋಗಿದ್ರು. ಅಂಟು ಜಾಸ್ತಿ, ಇನ್ನು ವ್ಯಕ್ತಿಗಳಂತೂ ಬೇಕಾದೇ ಇಲ್ಲ, ಬೇಕಂತ ಪರಿಚಯ ಮಾಡಿಕೊಡ್ತೀವಿ, ಅವರು ಬೇಕು ಇವರು ಬೇಕು ಅಂತ ಅವರು ಸ್ನೇಹಕ್ಕಾಗಿ ಒದ್ದಾಡಿ ಮೆಸೇಜ್ ಕಳಿಸಿ ಎಲ್ಲ ಮಾಡಿ ಅವ್ರ ಮೆಸೇಜ್ ಕಳಿಸ್ದಾಗಲೇ ದುಃಖಪಟ್ಟು ಅಯ್ಯೋ ಅಂತ ಹೇಳಿ ಅವ್ರ ಮೆಸೇಜ್ ಕಳಿಸಿದ್ರೆ ಅಪರೋಕ್ಷ ಜ್ಞಾನ ಆದಷ್ಟು ಆನಂದ, ಅಯ್ಯೋ ಅವರು ಕಳಿಸಿದ್ರು ಕಳಿಸಿದ್ರು ಅಂತ ಆನಂದ ಪಡ್ತಾ ಇರ್ತದೆ. ಹೌದು, ಒಟ್ಟಾರೆ ಯಾವ ಪದಾರ್ಥಗಳು ಯಾವ ವ್ಯಕ್ತಿಗಳು ನಮ್ಮನ್ನ ಬಿಟ್ಟು ಹೋಗುತ್ತೋ ಹೋಗ್ತಾರೋ ಅಂತವ್ರ ಕುರಿತೇ ಒದ್ದಾಡುತ್ತೇವೆ. ಯಾವನಾದ್ರೆ ನಮ್ಮನ್ನು ಸುತ್ತ ಸದಾ ಇರ್ತಾನೋ ಅವನ ತಂಟೆಗೆ ಹೋಗೋದಿಲ್ಲ, ಅದೇ ನಮ್ಮ ಲೋಪ. ಅದು ಹೋಗಬೇಕಾದ್ರೆ ಭಗವಂತನ ಏನಂತ ಚಿಂತನೆ ಮಾಡಬೇಕು. ಪಾದಾಂಬುಜ ಉಪಾಸನಂ ಅಂದರೆ ದೇವರನ್ನ ಚಿಂತನೆ ಮಾಡಬೇಕಾಗಿದ್ದು ಅಂಟಿಲ್ಲದವ, ಅಂಟಿಲ್ಲದವ ಅಂತ ನಾವು ಚಿಂತನೆ ಮಾಡಿದರೆ ನಮಗೂ ಕೂಡ ಅಂಟನ್ನು ಕಳೆಯುತ್ತಾನೆ, ಸಂಸಾರದ ಅಂಟು ನಮಗೆ ದೂರ ಆಗುತ್ತೆ ಅಂತ ಭಾಗವತ ಧರ್ಮಗಳ ಉಪದೇಶವನ್ನ ಕೊಡಲಿಕ್ಕೆ ಶುರು ಮಾಡಿದರು ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಚೂರು